ஹரி ஓம் ஸ்ரீ குருப்யோ நம. அப்ரமம் மங்கரயிதம் அதிடம் விமலம் சதா ஆனந்த தீர்த்தமத்லம் வதே தாபத்ரயாபகம் மித்யா சித்தாந்த துத்வாந்த வித்வம்ஷ்ணவிசக்ஷ்ணா ஜெய்தீர்த்தாக தனிர்பாசதாம் நோ ஹுருதம் வரே அர்த்தி கல்பித கல்போயம் பிரத்யத்தி கஜகேசரி வியாசதீர்த்த குரு பூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹைக்ரீவதாஸ்ரயான் பூஜ்ய ராகவேந்திராய சத்யதர்மரதாய சபததாம் கல்பருக்ஷாய நதாம் காமதேனவே துர்வாதி த்வாந்த்ரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமோத்கிந்ததையாளவே ஆபாதமணி பர்யந்தம் குருநாமாக்ரிம் ஸ்மரே தின விக்னாஹ ப்ரணஷ்யந்தி சித்யஞ்ச மனோரதாஹ. ஹரி ஓம் ஸ்ரீ குருப்யோ நமஹ. நாவு ஹரிகதாமிருதசாரதல்லி 12ನೇ சந்தி நாடி பிரகரண சந்தியன்னு மாட்டா இத்தீவி. ஹரிகதாமிருத சார குருகள கருணதிந்த பணித்து பேளுவ பரம பகவத் பக்த நிதனாதரதி கேளுவது. இதரலி நாவு லாஸ்ட் கிளாஸ் நோடிது ஜஸ்ட் சங்கேபவாகி கண்டினியேஷன்கே அது நோடிபிட்டு முஞ்சக்கு ஹோகோண. லாஸ்ட் கிளாஸ் நோடிது சத்ய சங்கல்பனு சதா 72,000 34,56,000 சித் பிரகிருதி ஒடகூடி பரம சு நித்திய மங்கள மூர்த்தி பக்தர ತೆತ್ತಿಗನು ತಾನಾಗಿ ಸರ್ವತ್ತದಲ್ಲಿ ಸಂತೈಪ ಅಂತ ಹೇಳಿ ಸತ್ಯಸಂಕಲ್ಪನಾದ ಪರಮಾತ್ಮ ನಮ್ಮ 72,000 ನಾಡಿಗಳು ನಮ್ಮ ಶರೀರ ಇದು ನಾಡಿ ಪ್ರಕರಣ ಸಂಧಿ. ನಾ ಮೊದಲನೇ ಸಾರಿ ಹೊಸ್ತಾಗಿ ಯಾರನ್ನ ಬಂದಿದ್ದರೆ ನಾಡಿಗಳು ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ಒಂಥರ ಎನರ್ಜಿ ಲೈನ್ಸ್. ದೇಸ್ ಆರ್ ನಾಟ್ ಫಿಸಿಕಲ್ ಆಗಿ ನಮಗೆ ಕಾಣಿಸುವಂತಹದ್ದಲ್ಲ, ಎನರ್ಜಿ ಲೈನ್ಸ್ ಅಂತ ಯಾವ ಕರೆಯಬಹುದು. ಸೊ ಈ ವಿಧವಾಗಿ ನಮ್ಮ ಶರೀರದಲ್ಲಿರುವಂತಹ 72,000 ನಾಡಿಗಳ ಒಳಗೆ ಪರಮಾತ್ಮ ತಾನು ಅಂತರ್ಗತನಾಗಿ ಹೇಗೆ ನಿಯಮನ ಮಾಡ್ತಾನೆ ಅಂದ್ರೆ 36,000 ನಾಡಿಗಳು ಬಲಭಾಗದಲ್ಲಿ, 36,000 ನಾಡಿಗಳು ಎಡಭಾಗದಲ್ಲಿ, ಬಲಭಾಗದಲ್ಲಿ ಇರುವ ನಾಡಿಗಳಿಗೆ ಪುರುಷ ದೇವತೆಗಳ ಅಭಿಮಾನಿಗಳಾಗಿದ್ದಾರೆ, ಎಡಭಾಗದಲ್ಲಿ ಇರುವ ನಾಡಿಗಳಿಗೆ ಸ್ತ್ರೀ ದೇವತೆಗಳ ಅಭಿಮಾನಿಗಳಾಗಿದ್ದಾರೆ. ಈ ಪುರುಷ ಸ್ತ್ರೀ ದೇವತೆಗಳ ಒಳಗೆ ಅಂತರ್ಗತರಾಗಿ ಮತ್ತು ಬ್ರಹ್ಮವಾಯುಗಳು, ಭಾರತಿ ಸರಸ್ವತಿ ಇತ್ಯಾದಿ ಎಲ್ಲರೂ ಕೂಡ ನಿಯಾಮಕರಾದ ದೇವತೆಗಳಿದ್ದಾರೆ. ಅವರ ಒಳಗೆ ಅಂತರ್ಗತನಾಗಿ ಪರಮಾತ್ಮ ತಾನು ಅಂದ್ರೆ ಆ ದೇವತೆಗಳವರೆಗೂ, ಆ ನಿಯಾಮಕರಾದ ದೇವತೆಗಳವರೆಗೂ, ಎಲ್ಲರವರೆಗೂ ಅಂತರ್ಯಾಮಿಯಾಗಿದ್ದು ಪರಮಾತ್ಮ ತಾನು ಎಲ್ಲವನ್ನು ನಿಯಮನ ಮಾಡ್ತಾನೆ, ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಹೇಳಿ ಆ ಪರಮಾತ್ಮ ತಗೊಂಡ ರೂಪಗಳು ಎಷ್ಟಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. 34,56,000 ಅಂತ ಹೇಳಿ. ಇದು ಏನಂದ್ರೆ ಈ 34,56,000 ಹೇಗೆ ಬರುತ್ತೆ ಅಂತ ಹೇಳಿದರೆ ಅದನ್ನು ನಾವು ನೋಡಿದ್ದೀವಿ. ಏನಂದ್ರೆ 72,000 ನಾಡಿಗಳು, 72,000 ನಾಡಿಗಳ ಒಳಗೆ ಒಂದೊಂದು ನಾಡಿ ಒಳಗೆ ಕೂಡ ಮತ್ತು 24 ತತ್ವಗಳಿಗೆ ಅಭಿಮಾನಿಗಳಾದಂತಹ ಪುರುಷ ದೇವತೆಗಳು, 24 ಅವರ ಪತ್ನಿಗಳಾದಂತಹ ಅವರು ಸ್ತ್ರೀ ದೇವತೆಗಳು, 48 ತತ್ವಗಳಿಗೆ ಅಭಿಮಾನಿ ದೇವತೆಗಳಾದಂತಹ ಅವರು ಮತ್ತು ಒಂದೊಂದು ನಾಡಿ ಒಳಗೂ ಇರ್ತಾರೆ ಅಂತೇಳಿ. ಆವಾಗ ಏನಾಗತ್ತೆ, 72,000 × 72,000 × 48 ಆವಾಗ ಅದು 34,56,000 ಆಗತ್ತೆ. ಇಷ್ಟು ರೂಪಗಳಿಂದ ಪರಮಾತ್ಮ ಇದ್ದಾನೆ. ನಿತ್ಯ ಮಂಗಳ ಮೂರ್ತಿ ಭಕ್ತರ ತೆತ್ತಿಗನು ತಾನಾಗಿ ಸರ್ವತ್ತರೆ. ಭಕ್ತರ ತನ್ನ ಭಕ್ತರ ಆದವರಿಗೆ ತೆತ್ತಿಗನು, ತೆತ್ತಿಗನು ಅಂದ್ರೆ ಭೃತ್ಯನಂತೆ ಅಂತ ಹೇಳಿ. ತೆತ್ತಿಗ ಅಂದ್ರೆ ತೆತ್ತೋದು ಅಂದ್ರೆ, ತೆತ್ತು ಅಂದ್ರೆ ಟ್ವಿಸ್ಟ್ ಮಾಡು, ಇಂಟರ್ಟ್ವೈನ್ ಮಾಡುವುದು ಅಂದ್ರೆ ಬಿಡದೆ. ಈಗ ವೃತ್ತಿಯದಲ್ಲಿ ಕೂಡ ಒಂದು ವೃತ್ತಿ ಯಾರನ್ನು ಸೇವಕ ಬಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿಬಿಟ್ಟು ಹೊಟ್ಟೋಗಬಹುದು, ಅವನು ವೃತ್ತಿಯ ಅಂತ ಕರಿತೀವಿ. ತೆತ್ತಿಗ ಅಂದ್ರೆ ಯಾವತ್ತು ಸರ್ವಕಾಲದಲ್ಲಿಯೂ ಇದ್ದು ವೃತ್ತಿಯನಾಗಿರುವವನು, ಅಂದ್ರೆ ಸಂಬಡಿ ಹೂ ಲೈಕ್ ಈಸ್ ವಿತ್ ಅಸ್, ಎ ಸರ್ವೆಂಟ್ ಹೂ ಈಸ್ ವಿತ್ ದ ಮಾಸ್ಟರ್ ಅಟ್ ಆಲ್ ಟೈಮ್ಸ್, ಅವನಿಗೆ ತೆತ್ತಿಗ ಅಂತ ಕರೀತಾರೆ. ಸೊ ವೃತ್ತಿಯನಿಗೆ ತೆತ್ತಿಗನಿಗೆ ವ್ಯತ್ಯಾಸ ಏನಂದ್ರೆ, ತೆತ್ತಿಗ ಅನ್ನೋದು ಯಾರಾದ್ರೆ ಒಟ್ಟಿಗೆ ಯಾವಾಗಲೂ ಇರುವಂತಹವರು. ಪರಮಾತ್ಮ ತೆತ್ತಿಗನಂತೆ ಇರ್ತಾನೆ ಅಂದ್ರೆ ಬಿಡದೇ ಒಂದು ವೃತ್ತಿಯನಂತೆ ಇರ್ತಾನೆ ಅಂತೇಳಿ. ಅಂದ್ರೆ ಪರಮಾತ್ಮ ನಿಜವಾಗಿ ವೃತ್ತಿಯನಲ್ಲ, ಅವನು ಮಾಸ್ಟರ್, ಈಸ್ ದ ಮಾಸ್ಟರ್, ಅವನೇ ಸರ್ವನಿಯಾಮಕ. ಅಂದರೆ ಹೇಗೆ ವೃತ್ತಿಯರಾದವರು ಬಿಡದೇ ಎಲ್ಲವನ್ನು ಮಾಡ್ತಾ ಇರ್ತಾರೋ ಆ ವಿಧವಾಗಿ ಪರಮಾತ್ಮ ನಮಗೆ ನಮ್ಮನ್ನು ಆ ಜೀವರಾಶಿಗಳನ್ನು ಬಿಡದೆ ಮಾಡ್ತಾನೆ, ಭಕ್ತರನ್ನು ಬಿಡದೆ ಸಂರಕ್ಷಣೆ ಮಾಡ್ತಾನೆ. ಆ ಕಾರಣದಿಂದ ತೆತ್ತಿಗನಂತೆ ಇರ್ತಾನೆ. ಕೋಸ್ಕರ ಪರಮಾತ್ಮ ತೆತ್ತಿಗನು ತಾನಾಗಿ, ತಾನು ವೃತ್ತಿಯನಂತೆ ಆಗಿಬಿಟ್ಟು ಸರ್ವತ್ರದಲ್ಲಿ ಸಂತೈಪ, ಎಲ್ಲರ ರಕ್ಷಣೆಯನ್ನು, ತನ್ನ ಭಕ್ತರ ರಕ್ಷಣೆಯನ್ನು ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಭಕ್ತರಾಗದೇ ಇರುವವರಿಗೆ ನಿಯಮನ ಮಾಡ್ತಾನೆ, ಭಕ್ತರಾಗದೇ ಇರುವವರೆಗೂ ನಿಯಮನ ಮಾಡ್ತಾನೆ ಪರಮಾತ್ಮ. ಆದರೆ ಅವರಿಗೆ ಬೇಕಾದ ಶಿಕ್ಷೆಯನ್ನು ಕೊಡ್ತಾನೆ. ಅಂದ್ರೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಎರಡನ್ನೂ ಪರಮಾತ್ಮ ಮಾಡ್ತಾ ಇರ್ತಾನೆ. ಹಾಗೆ ನಮ್ಮ ನಾಡಿಗಳ ಒಳಗೆ ಅಂತರ್ಗತನಾಗಿ, 72,000 ನಾಡಿಗಳ ಒಳಗೂ ಅಂತರ್ಗತನಾಗಿ ಈ 34,56,000 ಐವತ್ತಾರು ಸಾವಿರ ರೂಪಗಳಿಂದ ಪರಮಾತ್ಮ ಇರ್ತಾನೆ ಅಂಥೇಳಿ ಅದು ನೋಡ್ಬಿಟ್ಟು ಮಣಿಗಳ ಒಳಗೆ ಇಹ ಸೂತ್ರದಂದರೆ ಪ್ರಣವಪಾದ್ಯನು ಸರ್ವಚೇತನ ಗಣದಳು ಇದ್ದು ಅನವರತ ಸಂತೈಸುವನು ತನ್ನವರ ಪ್ರಣತ ಕಾಮದ ಭಕ್ತ ಚಿಂತಾಮಣಿ ಚಿದಾನಂದೇಕ ದೇಹನು ಅಣು ಮಹತ್ ಗತನು ಅಲ್ಪರ ಉಪಾಧಿಯಲ್ಲಿ ನೆಲೆಸಿಪ್ಪ ಅಂಥೇಳಿ ಇನ್ನೊಂದು ಸುಂದರವಾದ ಒಂದು ಉದಾಹರಣೆ. ಹೇಗಾದರೆ ಒಂದು ಸರ ಮಣಿಗಳ ಸರ ಮಾಡಿದರೆ ಆ ದಾರ ಇಟ್ ಸಪೋರ್ಟ್ಸ್ ಆಲ್ ದಿ ಬೀಡ್ಸ್ ಬಟ್ ವಿ ಡೋಂಟ್ ಸಿ ದ ಥ್ರೆಡ್ ವಿ ಸಿ ಓನ್ಲಿ ದ ಬೀಡ್ಸ್. ಆ ವಿಧವಾಗಿ ಪ್ರತಿಪಾದ್ಯನಾದ ಪರಮಾತ್ಮ ಸಮಸ್ತ ಚೇತನದ ಒಳಗೂ ಜೀವರ ಒಳಗೂ ಅವರ ದೇಹದ ಒಳಗೂ ಕೂಡ ತಾನು ಇದ್ದು ಪರಮಾತ್ಮ ಕಾಣಿಸಿಕೊಡುವುದಿಲ್ಲ. ನಮಗೆ ದೇಹಗಳು ಕಾಣಿಸಿಕೊಡುತ್ತೆ, ಆ ದೇಹಗಳ ಒಳಗಿರುವಂತಹ ತತ್ವಾಭಿಮಾನಿ ದೇವತೆಗಳು ಕೂಡ ಅವರು ಒಬ್ಬನೊಬ್ಬರು ತಾವು ನೋಡ್ಕೊಳ್ತಾ ಇರ್ತಾರೆ. ಪರಮಾತ್ಮನನ್ನು ಅವರು ಅವರವರ ಯೋಗ್ಯತಾನುಸಾರ ಅಷ್ಟೇ ಪರಮಾತ್ಮ ನೋಡ್ತಾರೆ, ಅವರ ಯೋಗ್ಯತೆಯನ್ನು ಮೀರಿ ಅವರು ನೋಡ್ಲಿಕ್ಕಾಗೋದಿಲ್ಲ. ಸೊ ಈ ವಿಧವಾಗಿ ಭಕ್ತ ಚಿಂತಾಮಣಿಯಾದ ಪರಮಾತ್ಮ ಚಿದಾನಂದೇ ಅಂದ್ರೆ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳ ಪರಮಾತ್ಮ ತಾನು ಅತ್ಯಧಿಕ ಅನಂತ ಶಕ್ತಿ ಉಳ್ಳವನಾದರೂ ಕೂಡ ತಾನು ಎಲ್ಲರ ಒಳಗೂ ಇದ್ದಾಗ ಅವರವರಿಗೆ ಯೋಗ್ಯವಾದಂತಹ ಶಕ್ತಿಯನ್ನು ಮಾತ್ರ ಕೊಟ್ಟು ತಾನು ಕಾಣಿಸಿಕೊಡದೆ ಮಣಿಗಳ ಒಳಗೆ ಇರುವಂತಹ ದಾರದಂತೆ ತಾನು ಕಾಣಿಸಿಕೊಡುವುದಿಲ್ಲ. ಅವನು ಎಲ್ಲರನ್ನು ಧಾರಣೆ ಮಾಡಿರ್ತಾನೆ, ಆಧಾರಭೂತನಾಗಿದ್ದಾನೆ ಅಂತ ಹೇಳಿ ಅದು ನೋಡಿದ್ದೀವಿ. ಅದಾದ ಮೇಲೆ ಈ ಶುಷುಮ್ನಾದಿ ಅಖಿಲ ನಾಡಿ ಕೋಶ ನಾಭಿ ಮೂಲದಲ್ಲಿ ವೃಷಣಾಸನದ ಮಧ್ಯದಲ್ಲಿ ಇಪ್ಪದು ತುಂದಿನಾಮದಲ್ಲಿ ಆ ಸರೋದ ಆಸನ ಮುಖರು ಮೂಲೇಶನ ಆನಂದಾದಿ ಸುಗುಣೋಪಾಸನೆ ಗೈವುತಲಿ ದೇಹಗಳ ಒಳಗೆ ಇರುತಿಹರು ಅಂತೇಳಿ ಇದನ್ನು ನೋಡಿದ್ದೀವಿ. ಇದೇನಂದ್ರೆ ಈ ನಮ್ಮ ಶರೀರದ ಒಳಗೆ ಮಧ್ಯವರೆಗೆ ಇರುವಂತಹ ನಾಡಿ ತುಂದಿ ಅಂದ್ರೆ ಬ್ಯಾಕ್ ಬೋನ್ ಬಾಟಮ್ ಆಫ್ ದ ಬ್ಯಾಕ್ ಬೋನ್ ಆ ಭಾಗದಿಂದ ಮೇಲೆವರೆಗೂ ಶರೀರ ಶಿರಸ್ಸಿನವರೆಗೂ ಕೂಡ ವ್ಯಾಪ್ತವಾಗಿರುತ್ತೆ. ಅಲ್ಲಿವರೆಗೂ ಹೋಗಿರುವಂತಹ ನಾಡಿ ಮೇನ್ ನಾಡಿಗೆ ಸುಷುಮ್ನ ನಾಡಿ ಅಂತ ಕರೀತಾರೆ. ಈ ಸುಷುಮ್ನ ನಾಡಿ ಆದಿ ಅಂದ್ರೆ ಮುಂತಾದಂತಹ ಎಟ್ಸೆಟ್ರಾ ಅಂತೇಳಿ ಸುಷುಮ್ನ ಪಂಚಪ್ರಭೇದಿನಿ ಅಂತ ಹೇಳಿದಂತೆ ಎಟ್ಸೆಟ್ರಾ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದರೆ ಆ ಸುಷುಮ್ನ ನಾಡಿ ಮಾತ್ರವೇ ಅಲ್ಲ, ಆ ಸುಷುಮ್ನ ನಾಡಿ ಜೊತೆ ಒಳಗೆ ಅದಕ್ಕೆ ನಾಲ್ಕು ಕಡೆ ಇರುವಂತಹ ಭಾಗಗಳು ಅದನ್ನು ಎರಡು ವಿಧವಾಗಿ ನೋಡಬಹುದು. ಅದು ಹೇಗೆ ಅಂತ ನೋಡೋಣ. ಸೊ ಈ ಪಂಚಪ್ರಭೇದಿನಿ ಅಂತ ಹೇಳಿದಾಗ ನಾವು ಆ ಸುಷುಮ್ನ ನಾಡಿಯಲ್ಲಿ ನಾಲ್ಕು ಕಡೆ ನಾಲ್ಕು ಪ್ರಭೇದಗಳು, ಒಂದು ಮಧ್ಯದಲ್ಲಿ ಸುಷುಮ್ನ, ನಾಲ್ಕು ಕಡೆ ಇರುವಂತಹ ಪ್ರಭೇದಗಳಿಗೆ ವಜ್ರಿಕ ಆರ್ಯಕ ಪ್ರಕಾಶಿನಿ ವೈದ್ಯತಿ ಅಂತ ಹೇಳಿ ನಾಲ್ಕು ಕಡೆ ನಾಲ್ಕು ಇರುವಂತಹ ಪ್ರಭೇದಗಳು. ಈ ಒಟ್ಟಿಗೆ ದಿಸ್ ಫೈವ್ ಡಿವಿಷನ್ಸ್, ಇದರಲ್ಲಿ ಒಂದು ವಿಧವಾಗಿ ಡಿವಿಷನ್ಸ್, ಅದರಲ್ಲಿ ಪರಮಾತ್ಮ ರೂಪಗಳು ಹೇಗೆ ವ್ಯಾಪ್ತವಾಗಿದೆ ಅನ್ನೋದು ನೋಡೋಣ. ಸೊ ಈ ವಿಧವಾಗಿ ವೃಷಣ ಆಸನದ ಮಧ್ಯದಲ್ಲಿ, ವೃಷಣಾಸನ ಅಂದ್ರೆ ಪದ್ಮಾಸನ ಇದ್ದಂತೆ, ಅದರ ಮಧ್ಯದಲ್ಲಿ ಇಪ್ಪದು ತುಂದಿ ನಾಮದಲ್ಲಿ ಪರಮಾತ್ಮ ಆ ತುಂದಿ ಅನ್ನೋ ಹೆಸರಿನಿಂದ ಪರಮಾತ್ಮ ಇರ್ತಾನೆ. ಆ ಸರೋದ ಆಸನ ಮುಖರು ಮೂಲೇಶನ, ಮೂಲೇಶ ಅಂದ್ರೆ ಪರಮಾತ್ಮ ನಮ್ಮ ಒಳಗೆ ಬಿಂಬರೂಪನಾಗಿ ಪರಮಾತ್ಮ ಹೇಗಿರ್ತಾನೆ, ಮೂರು ರೂಪದಲ್ಲಿ ಇರ್ತಾನೆ, ಮೂಲೇಶ ಪ್ರಾದೇಶ ಅಗ್ರೇಶ ಅಂತೇಳಿ ಲಾಸ್ಟ್ ಕ್ಲಾಸ್ ನೋಡಿದಂತೆ ಇಲ್ಲಿ ಮೂಲೇಶ ನಾಮಕ ಪರಮಾತ್ಮ ಅವನ ಆ ಮೂಲೇಶ ನಾಮಕ ಪರಮಾತ್ಮ ಆನಂದ ಆದಿ ಸುಗುಣ ಉಪಾಸನೆಯನು, ಅವನ ಆನಂದ ಆದಿ ಅಂದ್ರೆ ಅವನ ಆನಂದಮಯನು ಜ್ಞಾನಮಯನು ಸರ್ವ ಗುಣಮಯನು ಅನ್ನುವಂತಹ ಈ ವಿಧವಾಗಿ ಸುಗುಣ ಅವನ ಸರ್ವಗುಣ ಸಂಪೂರ್ಣತ್ವನಾದ ಪರಮಾತ್ಮನ ಗುಣಗಳನ್ನು ಅವರವರ ಯೋಗ್ಯತಾನುಸಾರ ಅವರವರು ದೇವತೆಗಳು ಯಾರು ಬ್ರಹ್ಮದೇವರು ಅನಂತ ಗುಣೋಪಾಸನ ಮಾಡ್ತಾರೆ, ಮಿಕ್ಕ ದೇವತೆಗಳು ಬಹುಗುಣೋಪಾಸನ ಮಾಡ್ತಾರೆ, ಮನುಷ್ಯಾದಿಗಳು ನಾಲ್ಕು ಗುಣಗಳನ್ನು ಪರಮಾತ್ಮನ ನಾಲ್ಕು ಗುಣಗಳನ್ನು ಮಾತ್ರ ಉಪಾಸನೆ ಮಾಡುವಂತಹ ಅವರು ಮನುಷ್ಯರು ಈ ವಿಧ ಮನುಷ್ಯೋತ್ತಮರು. ಈ ವಿಧವಾಗಿ ಆ ಸರೋಜಾಸನ ಮುಖರು ಅಂದ್ರೆ ಮುಂತಾದ ದೇವತೆಗಳು ಈ ಮೂಲೇಶ ನಾಮಕ ಪರಮಾತ್ಮನ ಆನಂದ ಜ್ಞಾನಾನಂದಾದಿ ಗುಣಗಳನ್ನು ಸುಗುಣಗಳನ್ನು ಉಪಾಸನೆಯ ಗೈವುತಲಿ ಉಪಾಸನೆಯನ್ನು ಮಾಡುತ್ತಾ ದೇಹಗಳ ಒಳಗೆ ಇರುತಿಹರು, ಅವರು ಆ ನಮ್ಮ ದೇಹಗಳ ಒಳಗೆ ಈ ಬ್ರಹ್ಮಾದಿ ದೇವತೆಗಳು ಇರುತ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳೋದೇನೆಂದರೆ ಏಕೋತ್ತರ ಶತಂ ನಾಡ್ಯ ಶರೀರೇಸ್ಮಿನ್ ಸಮಾಹಿತಾ ತತ್ರ ಪಂಚ ಪ್ರಧಾನಾ ಸ್ಯು ಪಿಂಗಳ ಈಡಾಚ ನಾಡಿನಿ ಶಿಶುಮ್ನ ವಜ್ರಿಕಾರ್ಯಾಚ ಚತುರ್ ದಿಕ್ಷು ಸಂಸ್ಥಿತಾ ಚತುಸ್ರಹ ಸಂಸ್ಥಿತಾ ಮಧ್ಯೆ ಶಿಶುಮ್ನ ಏಕ ಪ್ರಧಾನತಃ ತಾಷಾಂ ಶತಂ ಶತಂ ಶಾಖಾಃ ಏಕ ಏಕಸ್ಯಾಃ ಪ್ರಕೀರ್ತಿತಾಃ ತತ್ರ ಶಿಶುಮ್ನ ಶಾಖಾನಾಂ ಪ್ರತಿಶಾಖಾ ಶತಾಂತಿಮಾನ್ ಅಂತೇಳಿ ಇದು ಹೇಳಿದಂತೆ ಸುಷುಮ್ನ ನಾಡಿ ಅದಕ್ಕೆ ನಾಲ್ಕು ಕಡೆ ಇರುವಂತಹ ವಜ್ರಿಕ ಆರ್ಯಕ ಪ್ರಕಾಶಿನಿ ವೈದ್ಯತಿ, ಇದು ಏನಂದ್ರೆ ನೂರು ಭಾಗ. ಈ ನೂರು ಭಾಗ ಆಗುತ್ತೆ, ವಜ್ರಿಕ ಇಪ್ಪತ್ತೈದು ಭಾಗ ಆಗುತ್ತೆ, ಆರ್ಯಕ ಇಪ್ಪತ್ತೈದು ಭಾಗ, ಸಬ್ ಡಿವಿಷನ್ಸ್, ಎ ನಾಡಿ ಗೆಟ್ ಸಬ್ ಡಿವೈಡೆಡ್ ಇಂಟು 25 ಪಾರ್ಟ್ಸ್, ಪ್ರಕಾಶಿನಿ ಇಪ್ಪತ್ತೈದು ಭಾಗ ಆಗುತ್ತೆ, ವೈದ್ಯತಿ ಇಪ್ಪತ್ತೈದು ಭಾಗ, ಸುಷುಮ್ನ ಮೇನ್ ಒಂದಿರುತ್ತೆ. ಈ ವಿಧವಾಗಿ ಸುಷುಮ್ನ ನಾಡಿ ಪಂಚಪ್ರಭೇದಿನಿ ಈ ಐದು ಪ್ರಭೇದಗಳಲ್ಲಿ ಒಂದಾಗಿ ಈ ಒಂದೊಂದು ಸಬ್ ಡಿವೈಡ್ ಆಗಿ ಒಟ್ಟಿಗೆ 100 ಡಿವಿಷನ್ಸ್ ಆಗುತ್ತೆ. 100 ಡಿವಿಷನ್ಸ್, ಇದು ಒನ್ ಟೈಪ್ ಆಫ್ ಡಿವಿಷನ್. ಇನ್ನೊಂದೇನಂದ್ರೆ, ಏನಾದ್ರೆ ಸಬ್ ಡಿವಿಷನ್ ಇಸ್ ಪಿಂಗಳ, ಇಡ, ವಜ್ರಿಕ, ಆರ್ಯಕ ಅಂತ ಹೇಳಿ. ಸೊ ಈ ಸುಷುಮ್ನ ನಾಡಿಗೆ ನಾಲ್ಕು ಕಡೆ ಇರುವಂತಹದ್ದು ಪಿಂಗಳ, ಇಡ, ವಜ್ರಿಕ, ಆರ್ಯಕ ಅಂತ ಹೇಳಿ ಸಬ್ ಡಿವೈಡ್ ಆಗಿ, ಮತ್ತು ಇದು ಒಂದೊಂದು ಕೂಡ 25 ಡಿವಿಷನ್ಸ್ ಆಗುತ್ತೆ. ಸೊ ಒಟ್ಟಿಗೆ 100 ಡಿವಿಷನ್ಸ್ ಆಗುತ್ತೆ. ಸೊ ಈ ವಿಧವಾಗಿ 100 ಡಿವಿಷನ್ಸ್ ಆಗಿದ ಮೇಲೆ ಎಗೇನ್ ದೇ ಗೆಟ್ ಸಬ್ ಡಿವೈಡೆಡ್ ಇಂಟು, ಈಚ್ ಡಿವಿಷನ್ ಗೆಟ್ ಸಬ್ ಡಿವೈಡೆಡ್ ಇಂಟು ಎಗೇನ್ 100. ಸೊ 10,000 ಡಿವಿಷನ್ಸ್ ಆಗುತ್ತೆ. ಸೊ ಈ 10,000 ಅಂದ್ರೆ ಸುಷುಮ್ನ ನಾಡಿ ಮೊದಲು ಹೊರಟು ರೂಟ್ ಹೊರಟು ದಟ್ ಫೈನಲಿ ಬಿಕಮ್ಸ್ 10,000 ಸಬ್ ಡಿವಿಷನ್ಸ್ ಆಗುತ್ತೆ. ಈ 10,000 ನಾಡಿಗಳು ಮತ್ತು ಬೃಹತಿ ಶಾಸ್ತ್ರ ಹೇಳಿದಂತೆ 36 ಬೃಹತಿ ನಾಮಕ ಪರಮಾತ್ಮ ಅದನ್ನೇನು ಮಾಡ್ತಾನೆ, ಮತ್ತು ಅದನ್ನು ಸಬ್ ಡಿವೈಡ್ ಮಾಡಿ 36 ಸಬ್ ಡಿವೈಡ್ ಆಗಿ ಅದು 72,000. ಸೊ 10,000 ಮಲ್ಟಿಪ್ಲೈಡ್ ಬೈ 72 ಹಾಗೆ ಬೃಹತಿನಲ್ಲಿರುವಂತಹ 36 ಸ್ವರಗಳು, 36 ವ್ಯಂಜನಗಳು, ವವಲ್ಸ್ ಅಂಡ್ ಕಾನ್ಸನೆಂಟ್ಸ್. ಸೊ ಈ ವಿಧವಾಗಿರುವಂತಹದ್ದು ಅದು. ಇದು ಅನೇಕ ವಿಧವಾದ, ಸೋ ಮೆನಿ ವೇಸ್ ಆಫ್ ಇಂಟರ್ಪ್ರಿಟೇಷನ್ಸ್. ಇದು ಒಂದು ವಿಧವಾದ ಇಂಟರ್ಪ್ರಿಟೇಷನ್, ಸಿಂಪ್ಲಿಸ್ಟಿಕ್ ಇಂಟರ್ಪ್ರಿಟೇಷನ್. ಬಹಳ ಅನೇಕ ವಿಧವಾಗಿ ಇದನ್ನ ಇಂಟರ್ಪ್ರಿಟೇಷನ್ ಇದೆ. ಸೊ ಒಂದು ಇಂಟರ್ಪ್ರಿಟೇಷನ್ ಅಲ್ಲಿ ಈ ವಿಧವಾಗಿ 10,000 ಸಬ್ ಡಿವಿಷನ್ಸ್ ಆಫ್ ನಾಡಿ, ಮತ್ತು ಒಂದೊಂದು 72 ಆಗಿ ಸಬ್ ಡಿವೈಡ್ ಆಗಿ 72,000 ನಾಡಿಗಳ, 36,000 ಎಡಭಾಗದಲ್ಲಿ, 36,000 ನಾಡಿಗಳು ಬಲಭಾಗದಲ್ಲಿ, ಈ ವಿಧವಾಗಿ ಸಬ್ ಡಿವೈಡ್ ಆಗುತ್ತೆ ಅನ್ನೋದು. ಇದು ಒಂದು ವಿಧವಾದ ಡಿವಿಷನ್, ಸಿಂಪ್ಲಿಸ್ಟಿಕ್ ವೇ ಆಫ್ ಡಿವಿಷನ್. ಸೊ ಈ ವಿಧವಾಗಿ ನಾಡಿಗಳು ನಮ್ಮಲ್ಲಿ ಪ್ರತಿಯೊಂದು ದೇಹ ಸ್ಥೂಲ ದೇಹದಲ್ಲಿ ಕೂಡ, ದಿಸ್ ಈಸ್ ಇನ್ ಗ್ರಾಸ್ ಬಾಡಿ, ಫಿಸಿಕಲ್ ಬಾಡಿನಲ್ಲಿ, ಸ್ಥೂಲ ದೇಹದಲ್ಲಿ ಈ ವಿಧವಾಗಿ 72,000 ನಾಡಿಗಳು ಫೈನಲ್ ಆಗಿ ಆಗುತ್ತೆ. ಅಂದ್ರೆ ಮೇನ್ ಆಗಿ ಸುಷುಮ್ನ ಅಂತ ಹೊರಟು ಫೈನಲಿ ಇಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಆರ್ ಇಟ್ ಗೆಟ್ಸ್ ಸಬ್ ಡಿವೈಡೆಡ್ ಇಂಟು 36,000 ಆನ್ ರೈಟ್ ಸೈಡ್, 36,000 ಆನ್ ಲೆಫ್ಟ್ ಸೈಡ್. ಈ ವಿಧವಾಗಿ 72,000 ನಾಡಿಗಳಾಗತ್ತೆ ಅಂತ ಹೇಳಿ ಹೇಳಿದ ಮೇಲೆ ಯಾಕೆ ಇದೆಲ್ಲ ಮಾಡಬೇಕು, ಈ ನಾಡಿ ಪ್ರಕರಣ ಸಂಧಿಯಲ್ಲಿ ನಮಗೆ ಯಾಕೆ ಈ ನಾಡಿಗಳ ಪ್ರಸಂಗ ಯಾಕೆ ಬಂತು, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್, ಈ ನಾಡಿಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಜಗನ್ನಾಥ ದಾಸ್ ಅಂತ ಹೇಳಿದ್ರೆ, ನಮಗೆ ನೆಕ್ಸ್ಟ್ ಪದ್ಯದಲ್ಲಿ ಅದರ ಪರ್ಪಸ್ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೇಳ್ತಾ ಇದ್ದಾರೆ, ಸೂರಿಗಳು ಚಿತ್ತೈಸುವುದು ಭಾಗೀರಥಿಯೇ ಮೊದಲಾದ ತೀರ್ಥಗಳು ಈರಧಿಕ 70,000 ನಾಡಿಯೊಳಗೆ ಇಹವು, ಈ ರಹಸ್ಯವನ್ನು ಅಲ್ಪಜೀವರಿಗೆ, ಇಲ್ಲ ಈ ರಹಸ್ಯವ ಅನಲ್ಪ ಜೀವರಿಗೆ ತೋರಿ ಪೇಳದೆ ನಾಡಿ ನದಿಯೊಳು ಧೀರರು ಅನುದಿನ ಮಜ್ಜನವ ಮಾಡುತ್ತಲೇ ಸುಖಿಸುವರು. ಸೂರಿಗಳು, ಸೂರಿ ಅಂದ್ರೆ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ, ಸೂರಿ ಅಂದ್ರೆ ಜ್ಞಾನಿ, ಸೂರಿಗಳು ಅಂದ್ರೆ ಜ್ಞಾನಿಗಳು. ಚಿತ್ತೈಸುವುದು, ಚಿತ್ತೈಸುವುದು ಅಂದ್ರೆ ಚಿತ್ತದಿಂದ, ಚಿತ್ತೈಸುವುದು ಅಂದ್ರೆ ಚಿತ್ತ ಇಟ್ಟು ಮನಸ್ಸಿಟ್ಟು ಕೇಳುವುದು, ಆಕರ್ಣಿಸುವುದು, ಅವರು ಇದನ್ನು ಚಿತ್ತೈಸುವುದು. ಏನು ಚಿತ್ತೈಸುವುದು? ಭಾಗೀರಥಿಯೇ, ಭಗೀರಥನಿಂದ ತಪಸ್ಸು ಮಾಡಿ ಬಂದಂತಹ ನದಿಗೆ ಭಾಗೀರಥಿ, ಭಾಗೀರಥಿ ಅಂದ್ರೆ ಗಂಗಾನದಿ, ಗಂಗಾನದಿ ಮೊದಲಾದಂತಹ. ಇಲ್ಲಿ ಬಹಳ ಒಂದು ಸುಂದರವಾದ ಒಂದು ಭಾವನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಏನಂದ್ರೆ ಈ ನಾಡಿಗಳ ಒಂದೊಂದರ ನಾಡಿ ಒಳಗೂ ಕೂಡ ಆ ಅಭಿಮಾನಿ ದೇವತೆಗಳು, ಗಂಗಾನದಿ ಮುಂತಾದಂತಹ ನದಿಗಳಿಗೆ ಅಭಿಮಾನಿಗಳಾದ ಯಾರಿದ್ದಾರೋ, ಆ ಅಂದ್ರೆ ಗಂಗಾದೇವಿ, ಯಮುನಾದೇವಿ, ಸರಸ್ವತಿ ದೇವಿ ಮುಂತಾದಂತಹ ದೇವತೆಗಳು, ಅದಕ್ಕೆ ಅಭಿಮಾನಿ ದೇವತೆಗಳು, ತೀರ್ಥಗಳು ಈರಧಿಕ 70,000 ನಾಡಿಯೊಳಗು, ನಮ್ಮ 72,000 ನಾಡಿಗಳ ಒಳಗೂ ಕೂಡ ಈ ನದಿಗಳ ಅಭಿಮಾನಿ ದೇವತೆಗಳಿದ್ದಾರೆ. ಇದು ಬಹಳ ಸುಂದರವಾದ ಒಂದು ವರ್ಣನೆ. ಇದರಿಂದ ನಮ್ಗೇನು ಗೊತ್ತಾಗತ್ತಂದ್ರೆ, ನದಿಗಳಿಗೆ ಜ್ಞಾನಿಗಳಾದವರು ಆ ನದಿಯೊಳಗೆ ಹೋಗಿ ಸ್ನಾನ ಮಾಡಬೇಕಾಗಿಲ್ಲ, ತಾವು ತಮ್ಮ ಅನುಸಂಧಾನ ಶಕ್ತಿಯಿಂದ ತಮ್ಮ ದೇಹದ ಒಳಗಿರುವಂತಹ ಆ ನಾಡಿಗಳ ಒಳಗಿರುವಂತಹ ನದಿಗಳ ಅಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಿ ಆ ನದಿಗಳ ಒಳಗೆ ತಾವು ಸ್ನಾನ ಮಾಡುತ್ತಾ ಇದ್ದೀವಿ ಅನ್ನುವ ಭಾವನೆಯನ್ನು ಅವರು ತಂದುಕೋಬಹುದು ಅನ್ನೋದು ಒಂದು ಸುಂದರವಾದ ವರ್ಣನ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಗಂಗಾನದಿ ಮೊದಲಾದಂತಹ ತೀರ್ಥಗಳು ಅಂದ್ರೆ ನದಿ ತೀರ್ಥಗಳು, ತೀರ್ಥದ ಅಭಿಮಾನಿ ದೇವತೆಗಳು, ಈರಧಿಕ 70, ಈರು ಅಂದ್ರೆ 2, ಅಧಿಕ 70 ಅಂದ್ರೆ 72,000 ನಾಡಿಯೊಳಗೆ ಇಹವು, ಈ ನಾಡಿಗಳ ಒಳಗೆ ಈ ತತ್ವಾಭಿಮಾನಿ ದೇವತೆಗಳು, ನದಿಗಳ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಅಂದ್ರೆ ಇದು ನಮಗೆ ಜಡವಾದ ನೀರನ್ನು ಹೇಳ್ತಾ ಇಲ್ಲ, ಅಂದ್ರೆ ಇಟ್ಸ್ ನಾಟ್ ದಟ್ ಇನ್ ಈಚ್ ನಾಡಿ ದೇರ್ ಇಸ್ ಸಮ್ ವಾಟರ್ ಫ್ಲೋಯಿಂಗ್ ಅಂತ ಅರ್ಥ ಅಲ್ಲ. ನಾಡಿ ಇಸ್ ಎನರ್ಜಿ ಲೈನ್, ಆ ಒಂದೊಂದು ಎನರ್ಜಿ ಲೈನ್ ಒಳಗೂ ಕೂಡ ಆಯಾ ನದಿಗಳ ಅಭಿಮಾನಿ ದೇವತೆಗಳು ಪ್ರವಾಹ ಮಾಡ್ತಾ ಇದ್ದಾರೆ. ದೇ ಆರ್ ಫ್ಲೋಯಿಂಗ್ ಇನ್ ದೋಸ್ ಎನರ್ಜಿ ಲೈನ್ಸ್. ಸೊ ಎನರ್ಜಿ ಲೈನ್ಸ್ ಆರ್ ದೇ ಆರ್ ಹ್ಯಾವಿಂಗ್ ದಿಸ್ ತತ್ವಾಭಿಮಾನಿ ದೇವತೆಗಳು, ನದಿಗಳ ಅಭಿಮಾನಿ ದೇವತೆಗಳು ನಮ್ಮ ಈ ನಾಡಿಗಳ ಒಳಗೆ ನೆಲೆಸಿದ್ದಾರೆ. ನೆಲೆಸಿ ಇದ್ದು ನಮಗೆ ಏನು ಮಾಡ್ತಾರೆ ಅಂದ್ರೆ, ನಮಗೆ ಆ ನದಿಗಳನ್ನು ಸ್ಮರಣೆ ಮಾಡುವುದರ ಮೂಲಕವಾಗಿ ಆ ನದಿಗಳಲ್ಲಿ ಮಾಡಿದ ಸ್ನಾನ ಮಾಡಿದಷ್ಟು ಒಂದು ಪುಣ್ಯ ಸಿಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಈ ರಹಸ್ಯವು, ಇದು ಬಹಳ ರಹಸ್ಯಕವಾದ ಜ್ಞಾನ, ರಹಸ್ಯ ಜ್ಞಾನ ಇದು. ಈ ರಹಸ್ಯ ಜ್ಞಾನವನ್ನು ಅನಲ್ಪ ಜೀವರಿಗೆ ಇದು ಎರಡು ವಿಧವಾಗಿ ನಾವು ಸ್ಪ್ಲಿಟ್ ಮಾಡಬಹುದು. ಆಕ್ಚುಲಿ ಮಲ್ಟಿಪಲ್ ಮೀನಿಂಗ್ಸ್ ಇದೆ, ಡಿಫ್ರೆಂಟ್ ಲೇಯರ್ಸ್ ಆಫ್ ಮೀನಿಂಗ್ಸ್ ನೋಡೋಣ. ಒಂದೇನೆಂದ್ರೆ ಇಂತಹ ಈ ಒಳ್ಳೆ ರಹಸ್ಯವನ್ನು, ಜ್ಞಾನ ರಹಸ್ಯವನ್ನು ಅನಲ್ಪ ಜನರಿಗೆ ತೋರಿ. ಅನಲ್ಪ ಜನರಿಗೆ ಅಂದ್ರೆ ಎರಡು ವಿಧವಾದ ಅರ್ಥವನ್ನು ಮಾಡಬಹುದು. ಒಂದು ಅರ್ಥ ಏನಂದ್ರೆ ಅಲ್ಪ ಅಂದ್ರೆ ಸ್ವಲ್ಪ, ಕಮ್ಮಿ ಅಂತ ಅರ್ಥ, ಲೆಸ್, ವೆರಿ ಲೀಸ್ಟ್ ಅಮೌಂಟ್ ಅಂತೇಳಿ. ಸೊ ಅನಲ್ಪ ಅಂದ್ರೆ ಅಧಿಕವಾದ, ಅಂದ್ರೆ ಅಧಿಕ ಅಂದ್ರೆ ನಾವು ಎಲ್ಲ ಜನರಿಗೆ, ಅಧಿಕ ಜನರಿಗೆ ತೋರಿ ಅಂದ್ರೆ ಬಹಳ ಜನಗಳಿಗೆ ತೋರಿಸಿಬಿಟ್ಟು ಪೇಳದೆ, ಅಂದ್ರೆ ಅವರಿಗೆ ತೋರಿಸಿಬಿಟ್ಟು ಪೇಳದೆ ಅಂತ ಹೇಳಿದೆ ಅಂದ್ರೆ ಯಾರು ಅನಲ್ಪ ಅಂದ್ರೆ ಅಲ್ಪರಾಗದೆ ಇರುವಂತಹವರು, ಅಂದ್ರೆ ಅತ್ಯಧಿಕ ಅಂದ್ರೆ ಜ್ಞಾನಿಗಳಂದ್ರೆ ಸಮ್ ಹೂ ಆರ್ ಗ್ರೇಟ್ ನಂಬರ್ ಅಂದ್ರೆ ನಾಟ್ ಇನ್ ನಂಬರ್ ಇಟ್ ಇಸ್ ಗ್ರೇಟ್ ಬಟ್ ದೋಸ್ ಹೂ ಆರ್ ಗ್ರೇಟ್ ಇನ್ ದೇರ್ ಕೆಪಾಸಿಟಿ, ಅಂದ್ರೆ ಯಾರಿಗೆ ಒಳ್ಳೆ ಯೋಗ್ಯತೆ ಇದೋ, ಈ ರಹಸ್ಯವನ್ನು ಅನಲ್ಪ ಜನರಿಗೆ ಅಂದ್ರೆ ಅಧಿಕ ಜನರಿಗೆ, ಅಧಿಕ ಶಕ್ತಿ ಉಳ್ಳ, ಅಧಿಕ ಯೋಗ್ಯತೆ ಇರುವಂತಹ ಜನರಿಗೆ ತೋರಿ, ಅವರಿಗೆ ತೋರಿಸಿಕೊಟ್ಟು ಪೇಳದೆ, ಅಂದ್ರೆ ಪೇಳದೆ ಯಾರಿಗೆ ಪೇಳದೆ ಅಲ್ಪ ಜನರಿಗೆ, ಅದನ್ನು ನಾವು ತಂತ್ರನ್ಯಾಯ ಅಂತ ಹೇಳಿ ಅನಲ್ಪ ಜನರಿಗೆ ಒಂದು ರಹಸ್ಯವನ್ನು ಅಲ್ಪ ಜನರಿಗೆ ಅಂತ ಬಿಡಿಸಬಹುದು. ಇಲ್ಲ ರಹಸ್ಯವ ಅನಲ್ಪ ಜನರಿಗೆ, ಸೊ ರಹಸ್ಯವ ಅನಲ್ಪ ಜನರಿಗೆ ಅಂತ ಒಂದು ಸ್ಪ್ಲಿಟ್, ಇಲ್ಲ ರಹಸ್ಯವನು ಅಲ್ಪ ಜನರಿಗೆ ಅನ್ನೋದು ಇನ್ನೊಂದು ಸ್ಪ್ಲಿಟ್. ಇಲ್ಲಿ ಅಲ್ಪ ಅಂದ್ರೆ ಸ್ಮಾಲ್ ನಂಬರ್ ಅಂತ ಒಂದು, ಅಲ್ಪ ಅಂದ್ರೆ ಸ್ಮಾಲ್ ಕೆಪಾಸಿಟಿ ಅಂತ ಒಂದು. ನಾವು ಹೇಗೆ ತಗೊಬಂದ್ರೆ ಅನಲ್ಪ ಜನರಿಗೆ ಅಂದರೆ ಅಧಿಕವಾದ ಯೋಗ್ಯತೆ ಇರುವಂತಹ ಜನರಿಗೆ ತೋರಿ, ತೋರಿಸಿಕೊಟ್ಟು ಪೇಳದೆ ತಿಳಿಸುವುದೆ, ಯಾರಿಗೆ ಪೇಳದೆ ಅಲ್ಪ ಜನರಿಗೆ, ಅಲ್ಪ ಶಕ್ತಿ ಉಳ್ಳವರಿಗೆ ಪೇಳದೆ ಅವರಿಗೆ ಹೇಳದೆ ಇರಬೇಕು. ಅಂದ್ರೆ ಯಾರಿಗೆ ಯೋಗ್ಯತೆ ಇಲ್ಲವೋ ಅವರಿಗೆ ಹೇಳುವುದಿಲ್ಲ, ಯಾರಿಗೆ ಯೋಗ್ಯತೆ ಇದೋ ಅವರಿಗೆ ಹೇಳ್ತೀವಿ ಅಂತೇಳಿ. ಇನ್ನೊಂದು ಇದಾಗಿ ತೋರಿ ನೋಡಿದ್ರೆ ಹೇಗೆಂದ್ರೆ ಈ ರಹಸ್ಯವನ್ನು ಅಲ್ಪ ಜನರಿಗೆ, ಓನ್ಲಿ ಫಾರ್ ಸ್ಮಾಲ್ ನಂಬರ್, ಯಾರಿಗೆ ಆದರೆ ಇದಕ್ಕೆ ತಿಳ್ಕೋಬೇಕಂತ ನಮಗೆ ನಮ್ಮ ಹತ್ರ ಬರ್ತಾರೋ ಅಂತಹ ಅಲ್ಪ ಜನರಿಗೆ, ಅಂದ್ರೆ ಸ್ಮಾಲ್ ನಂಬರ್ ಆಫ್ ಪೀಪಲ್ಗೆ ಮಾತ್ರ ನಾವು ತಿಳಿಸ್ಕೊಡ್ಬೇಕು. ಅನಲ್ಪ ಜನರಿಗೆ ಅಂದ್ರೆ ನಮಗೆ ಬೇಡ ಅಂತ ದೂರ ಹೋಗುವಂತಹ ಅಧಿಕ ಸಂಖ್ಯೆ ಇರುವಂತಹ ಜನರಿಗೆ ಪೇಳದೆ ತಿಳಿಸಿಕೊಡದೆ ಇರುವಂತಹದ್ದು ಅಂತೇಳಿ. ಸೊ ನಾವು ಡಿಫ್ರೆಂಟ್ ವೇಸ್ ಆಫ್ ಇಂಟರ್ಪ್ರಿಟೇಷನ್ ಮೂಲಕವಾಗಿ ಅಲ್ಪ ಜನರು ಅನಲ್ಪ ಜನರು ಅನ್ನುವ ಶಬ್ದವನ್ನು ಬಿಡಿಸಿಕೊಟ್ಟು, ಮುಖ್ಯವಾಗಿ ಇದರ ಸಾರಾಂಶ ಏನೆಂದರೆ ಯಾರಿಗಾದ್ರೆ ಯೋಗ್ಯತೆ ಇರುವಂತಹ ಅಲ್ಪಸಂಖ್ಯೆ ಕಮ್ಮಿ ಸಂಖ್ಯೆಯಲ್ಲಿರುವಂತಹ ಅವರಿಗೆ ಮಾತ್ರ ನಾವು ಇದು ಹೇಳಿಕೊಳ್ಳಕ್ಕಾಗತ್ತೆ. ಯಾರಿಗಾದ್ರೆ ಯೋಗ್ಯತೆ ಇಲ್ಲವೋ, ಅತ್ಯಧಿಕ ಸಂಖ್ಯೆಯಲ್ಲಿರುವಂತಹ ಯೋಗ್ಯತೆ ಇರಲಿಲ್ಲದೆ ಇರುವಂತಹ ಇದು ಬೇಡ ಅಂತ ದೂರ ಹೋಗುವವರಿಗೆ ನಾವು ಹೇಳಿ ತಿಳಿಸುವುದಿಲ್ಲ. ಏನು ತಿಳಿಸುವುದಿಲ್ಲ, ಈ ನಾಡಿಯಳ ಒಳಗೆ ಅಭಿಮಾನಿ ದೇವತೆಗಳಿದ್ದಾರೆ ಅನ್ನುವ ವಿಶೇಷಾಂಶವನ್ನು ತಿಳಿಸಿಕೊಡುವುದಿಲ್ಲ ಅಂತ ಹೇಳಿ, ಇಂತಹ ಒಂದು ಸಾಧನೆಯಿಂದ ನಾಡಿ ನದಿಯೊಳು ಧೀರರು, ಧೀರರು ಅಂದ್ರೆ ಧಿ ಅಂದ್ರೆ ಬುದ್ಧಿ, ಈರ ಅಂದ್ರೆ ಇಚ್ಛಾ, ಪರಮಾತ್ಮನಲ್ಲಿ ಬುದ್ಧಿಯನ್ನು ಇಚ್ಛೆಯನ್ನು ಇಟ್ಟುವಂತಹ ಅವರು ಧೀರರು ಅನ್ನುವ ಶಬ್ದಕ್ಕೆ ಧೈರ್ಯ, ಅವರು ಧೀರರಿ ಧೈರ್ಯ. ಯಾಕೆ ಧೈರ್ಯ ಇರುತ್ತೆ ಅವರಿಗೆ, ಪರಮಾತ್ಮನ ಒಂದು ಇರುವಂತಹ ವಿಶ್ವಾಸ, ನಂಬಿಕೆ, ಭಕ್ತಿಯ ಮೂಲಕವಾಗಿ ಅವರಿಗೆ ಧೈರ್ಯ ಬರುತ್ತೆ. ಅದಕ್ಕೆ ಧೀರರು ಅಂದ್ರೆ ಧೈರ್ಯ ಉಳ್ಳವರು. ಯಾಕೆ ಧೈರ್ಯ ಇದೆ ಅವರಿಗೆ, ಪರಮಾತ್ಮನಲ್ಲಿ ಸ್ಥಿರವಾದ ಬುದ್ಧಿಯನ್ನು ಇಡುವ ಮೂಲಕವಾಗಿ ಅವರು ಧೀರರಾಗಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಧೀರರು ಅಂತ. ಧೀರರು ಅಂದ್ರೆ ಜ್ಞಾನಿಗಳು. ಈ ವಿಧವಾಗಿ ಜ್ಞಾನಿಗಳ ಆದವರು ತಾವು ಏನು ಮಾಡ್ತಾರೆ, ಈ ನಾಡಿಗಳ ಒಳಗಿರುವ ಅಭಿಮಾನಿ ನದಿ ದೇವತೆಗಳನ್ನು ಸ್ಮರಣೆ ಮಾಡಿ ಅವರ ಒಳಗೆ ಮಜ್ಜನವ ಮಾಡುತ್ತಲೇ ಸುಖಿಸುವರು. ಮಜ್ಜನ ಅಂದ್ರೆ ಸ್ನಾನ. ಈ ನದಿ ಅಭಿಮಾನಿ ದೇವತೆಗಳನ್ನು ಸ್ಮರಣ ಮಾಡುವುದರ ಮೂಲಕವಾಗಿ ಅವರಿಗೆ ಆ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಒಂದು ಅತ್ಯುತ್ತಮವಾದ ಫಲ ಸಿಗತ್ತೆ. ಅಂತಹ ಸ್ನಾನವನ್ನು ಅಂದ್ರೆ ಇದು ನಾವು ಅನೇಕ ವಿಧವಾದ ಸ್ನಾನ, ಒಂದು ವಿಧವಾದ ಸ್ನಾನ ದ ಭೌತಿಕವಾದ ಸ್ನಾನ, ದ ಫಿಸಿಕಲ್ ಟೇಕಿಂಗ್ ಬ್ಯಾತ್, ಇನ್ನೊಂದು ವಿಧವಾದ ಸ್ನಾನ ಮಂತ್ರ ಸ್ನಾನ ಅಂತ ಮಾಡ್ತಾರೆ. ಮಂತ್ರ ಸ್ನಾನ ಅಂತ ಹೇಳಿದ್ರೆ ಯಾರಾದರೂ ಜ್ವರಾದಿಗಳನ್ನು ರೋಗಗಳಿರುವಾಗ ಸ್ನಾನ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇದ್ದ ಕಾಲದಲ್ಲಿ ಮಂತ್ರವನ್ನು ಸ್ಮರಣೆ ಮಾಡಿ ಆ ಮಂತ್ರದ ಮೂಲಕವಾಗಿ ಮಂತ್ರ ಸ್ನಾನ ಅಂತ ಮಾಡ್ತಾರೆ. ಇಲ್ಲಿ ಇದು ಒಂದು ವಿಧವಾದ ಧ್ಯಾನ ಸ್ನಾನ. ಈ ಧ್ಯಾನ ಸ್ನಾನದಲ್ಲಿ ನಮ್ಮ ನಾಡಿಗಳ ಒಳಗಿರುವಂತಹ ಅಭಿಮಾನಿ ದೇವತೆಗಳು, ಆ ಅಭಿಮಾನಿ ದೇವತೆಗಳ ಒಳಗೆ ಅಂತರ್ಗತರಾಗಿರುವಂತಹ ಪರಮಾತ್ಮನ ರೂಪಗಳು ಅದೆಲ್ಲ ಸ್ಮರಣೆ ಮಾಡಿಕೊಂಡು ಜ್ಞಾನಿಗಳೇನು ಮಾಡ್ತಾರೆ, ಸ್ನಾನವನ್ನು ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಧ್ಯಾನಾತ್ಮಕವಾದ ಸ್ನಾನ. ಸೊ ಇದು ದಿಸ್ ಇಸ್ ನಾಟ್ ಎ ಫಿಸಿಕಲ್ ಟೇಕಿಂಗ್ ಬ್ಯಾತ್, ಬಟ್ ದಿಸ್ ಇಸ್ ಟೇಕಿಂಗ್ ಬ್ಯಾತ್ ಇನ್ ಟರ್ಮ್ಸ್ ಆಫ್ ಮೆಡಿಟೇಷನ್, ಕಾಂಟೆಂಪ್ಲೇಷನ್ ಮೂಲಕವಾಗಿ ನಾವು ಸ್ನಾನ ಮಾಡುವ ರೀತಿಯನ್ನು ಹೇಳ್ತಾ ಇದ್ದಾರೆ. ಸೊ ಜ್ಞಾನಿಗಳಾದವರು ಮಜ್ಜನವ ಸ್ನಾನವನ್ನು ಮಾಡುತ್ತಲೇ ಮಾಡುತ್ತಾನೆ ಸುಖಿಸುವರು, ಸುಖದಿಂದ ಇರ್ತಾರೆ. ಯಾಕೆ ಸುಖ? ಎಂತಹ ಸುಖ ಇದು? ಪರಮಾತ್ಮನ ಸ್ಮರಣಾತ್ಮಕವಾದ ಸುಖವನ್ನು ಹೊಂದುತ್ತಾ ಇರ್ತಾರೆ ಅನ್ನುವುದು ಇದು ಹೇಳಿದ್ದಾರೆ. ಸೊ ಸೂರಿಗಳು ಚಿತ್ತೈಸುವುದು ಭಾಗೀರಥಿಯೇ ಮೊದಲಾದ ತೀರ್ಥಗಳು ಈರಧಿಕ 70,000 ನಾಡಿಯೊಳಗೆ ಇಹವು. ಈ ರಹಸ್ಯವನ್ನು ಅಲ್ಪ ಜನರಿಗೆ, ಇಲ್ಲ ಈ ರಹಸ್ಯವನಲ್ಪ ಜನರಿಗೆ ತೋರಿ ಪೇಳದೆ ನಾಡಿ ನದಿಯೊಳು ಧೀರರು ಅನುದಿನ ಮಜ್ಜನವ ಮಾಡುತ್ತಲೇ ಸುಖಿಸುವರು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ತಿಳಿವುದೀ ದೇಹದೊಳಗಿಹ ಎಡಬಲದ ನಾಡಿಗಳೊಳಗೆ ದಿವಿದರು ಜಲದ ಸಂಭವ ವಾಯು ವಾಣ್ಯಾದಿಗಳು ಬಲದಲ್ಲಿ ಎಲರುಣಿಗ ವಿಹಗೇಂದ್ರ ಚಲಿವೆಟ್ಟಳಿಯ ಷಣ್ ಮಹಿಷಿಯರು ವಾರುಣಿ ಕುಳಿಸಿಧರ ಕುಲಿಶಧರ ಕಾಮಾದಿಗಳು ಎಡಭಾಗದ ಒಳಗೆ ಇಹರು. ಇಲ್ಲಿ ಒಂದು ಅಂಶವನ್ನು ಇನ್ನೊಂದು ಅಂಶವನ್ನು ಹೇಳ್ತಾ ಇದ್ದಾರೆ. ತಿಳಿವುದು, ತಿಳ್ಕೋಬೇಕು, ನಾವು ತಿಳ್ಕೋಬೇಕು. ಏನು ತಿಳಿವುದು? ಈ ದೇಹದೊಳಗೆ, ಈ ದೇಹ ಅಂದ್ರೆ ಈ ಸ್ಥೂಲ ದೇಹದ ಒಳಗೆ, ದಿಸ್ ಗ್ರಾಸ್ ಬಾಡಿ, ಈ ಫಿಸಿಕಲ್ ಬಾಡಿ, ಈ ದೇಹದ ಒಳಗೆ ಇಹ ಇರುವಂತಹ ಎಡಬಲದ ನಾಡಿಗಳ ಒಳಗೆ, ಎಡಗಡೆ ಇರುವಂತಹ 36,000 ನಾಡಿಗಳು, ಬಲದಲ್ಲಿರುವಂತಹ 36,000 ನಾಡಿಗಳು, ಈ ವಿಧವಾದ ನಾಡಿಗಳ ಒಳಗೆ ದಿವಿಜರು ದೇವತೆಗಳು ಇರ್ತಾರೆ. ಯಾವ ರೂಪಗಳಿಂದ ಯಾವ ದೇವತೆಗಳು ಹೇಗಿರ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜಲದ ಸಂಭವ, ಜಲಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ತಾವರ ಹೂವು, ಲೋಟಸ್ ಫ್ಲವರ್, ಅದರಲ್ಲಿ ಹುಟ್ಟಿದಂತಹ ದೇವರು ಬ್ರಹ್ಮದೇವರು. ಜಲದ ಸಂಭವ ಅಂದ್ರೆ ತಾಮರದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು. ಸೊ ವನದ ಸಂಭವ, ಜಲದ ಸಂಭವ ಅಂತೇಳಿ. ಸೊ ಬ್ರಹ್ಮದೇವರು, ವಾಯು ವಾಯುದೇವರು, ವಾಣಿ ಆದಿಗಳು, ವಾಣಿ ಅಂದ್ರೆ ಸರಸ್ವತಿ, ಆದಿ ಅಂತ ಹೇಳಿದ ಭಾರತಿ. ಸೊ ಅಂದ್ರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇವರೆಲ್ಲರೂ ಕೂಡ ಬಲದಲ್ಲಿ, ಬಲಭಾಗದಲ್ಲಿ. ನಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗಬಾರದು, ಯಾಕಂದ್ರೆ ಬಲಭಾಗದಲ್ಲಿ ಪುರುಷನಾಡಿಗಳು, ಎಡಭಾಗದಲ್ಲಿ ಸ್ತ್ರೀನಾಡಿಗಳು ಅಂತ ಹೇಳಿದ್ದಾರಲ್ವಾ. ಮತ್ತೆ ಬಲಭಾಗದಲ್ಲಿ ಭಾರತಿ ಸರಸ್ವತಿಗಳು ಹೇಗೆ ಬಂದಾರೆ ಅಂತ ಹೇಳಿದ್ರೆ, ಅವರು ಲೋಯರ್ ಫಾರ್ಮ್ಸ್ ಆಫ್ ದೇವತೆಗಳಲ್ಲಿ ಮಾತ್ರ ಪುರುಷ ದೇವತೆಗಳು, ಸ್ತ್ರೀ ದೇವತೆಗಳ ವಿಭಾಗ. ಆ ಪುರುಷ ದೇವತೆಗಳ ಒಳಗೆ ಅಂತರ್ಗತರಾಗಿ ಭಾರತಿ ಸರಸ್ವತಿ ಕೂಡ ಇರ್ತಾರೆ. ಸೊ ಅಂದ್ರೆ ಬಲಭಾಗದಲ್ಲಿರುವಂತಹ ಪುರುಷ ದೇವತೆಗಳನ್ನು ನಿಯಮನ ಮಾಡುತ್ತಾ ಅಲ್ಲಿ ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿ, ಭಾರತೀ ದೇವಿ ಇವರು 4 ಜನ ಕೂಡ ಬಲಭಾಗದಲ್ಲಿರುವಂತಹ 36,000 ನಾಡುಗಳಲ್ಲಿರುವ ಪುರುಷ ದೇವತೆಗಳ ಅಂತರ್ಗತರಾಗಿ ಅವರ ಒಳಗೆ ಈ 4 ಮಂದಿ ಇರ್ತಾರೆ. ಅಷ್ಟೇ ಅಲ್ಲದೆ ಈ ಆ ಎಡಭಾಗದಲ್ಲಿರುವವರು ಯಾರು ಅಂತ ಹೇಳ್ತಾ ಇದ್ದಾರೆ. ಎಲರುಣಿಗ, ಎಲರುಣಿಗ ಅಂದ್ರೆ ಎಲರು ಅಂದ್ರೆ ಗಾಳಿ, ಗಾಳಿಯನ್ನು ಉಣ್ಣುವುದು. ಗಾಳಿಯನ್ನು ಉಣ್ಣುವುದು ಅಂದ್ರೆ ಸರ್ಪ, ಸರ್ಪ ಅದು ಇಟ್ ಟೇಕ್ಸ್ ಫುಡ್ ಅಕೇಶನಲಿ ಅಂಡ್ ರೆಸ್ಟ್ ಆಫ್ ದ ಟೈಮ್ ಇಟ್ ಜಸ್ಟ್ ಕೀಪ್ಸ್ ಜಸ್ಟ್ ಸ್ವಾಲೋಯಿಂಗ್ ದ ಏರ್. ಅದಕ್ಕೆ ಎಲರುಣಿಗ ಅಂತ, ಎಲರು ಅಂದ್ರೆ ಗಾಳಿ, ಗಾಳಿಯನ್ನು ಉಣ್ಣುವಂತಹ ಸರ್ಪಕ್ಕೆ ಎಲರುಣಿಗ ಅಂತ ಕರೀತಾರೆ. ಎಲರುಣಿಗ ಅಂದ್ರೆ ಆ ಗಾಳಿಯನ್ನು ಉಣ್ಣುವಂತಹ ಸರ್ಪ ಅಂದ್ರೆ ಏನು? ಇಲ್ಲಿ ಶೇಷದೇವರನ್ನ ಹೇಳಿದಂತಾಯ್ತು. ಎಲರುಣಿಗ ಅಂದ್ರೆ ಶೇಷದೇವರು. ವಿಹಗೇಂದ್ರ, ವಿಹಗ ಅಂದ್ರೆ ವಿಹ ಆಕಾಶದಲ್ಲಿ ಗ ಹೋಗುವಂತಹದ್ದು ಪಕ್ಷಿಗಳು, ಅದರ ಇಂದ್ರ ಪಕ್ಷಿರಾಜನಾದಂತಹವನು ಗರುಡ ದೇವರು. ಸೊ ಶೇಷ ಗರುಡ. ಸೊ ಎಲರುಣಿಗ, ವಿಹಗೇಂದ್ರ, ಆಮೇಲೆ ಚಲಿವೆಟ್ಟಳಿಯ. ಚಲಿವೆಟ್ಟಳಿಯ ಅಂದ್ರೆ ಚಲಿವೆಟ್ಟ, ಚಲಿ ಬೆಟ್ಟ, ಬೆಟ್ಟ ಅಂದ್ರೆ ಬೆಟ್ಟ, ಚಲಿಬೆಟ್ಟ ಅಂದ್ರೆ ಚಲಿಯ ಬೆಟ್ಟ, ಹಿಮಾಚಲ, ಹಿಮಾಚಲಕ್ಕೆ ಚಲಿಬೆಟ್ಟ, ಚಲಿಬೆಟ್ಟ ಅಂತ ಕರಿತೀವಿ. ಸೊ ಈ ಚಲಿಬೆಟ್ಟಕ್ಕೆ ಆ ಹಿಮಾಚಲನ ಮಗಳಾದವರು ಹೈಮವತಿ ದೇವಿ, ಪಾರ್ವತಿ ದೇವಿ. ಆ ಪಾರ್ವತಿಯ ಭರ್ತನಾದವನು ರುದ್ರದೇವರು. ಸೊ ಅಳಿಯ ಅಂದ್ರೆ ಮಗಳ ಗಂಡ. ಸೊ ಈ ವಿಧವಾಗಿ ಚಲಿವೆಟ್ಟಳಿಯ ಅಂದರೆ ಹಿಮಾಚಲನ ಅಳಿಯನಾದಂತಹ, ಅಂದ್ರೆ ಇದು ರುದ್ರದೇವರನ್ನು ಹೇಳಿದಂತಾಯಿತು. ಸೊ ಚಲಿವೆಟ್ಟಳಿಯ ಅಂತೇಳಿ ರುದ್ರದೇವರು. ಷಣ್ಮಹಿಷಿಯರು, ಷಣ್ಮಹಿಷಿಯರು ಅಂದ್ರೆ 6 ಜನ ಮಹಿಷಿಯರು. ಅವರು ಷಣ್ಮಹಿಷಿಯರು ಯಾರು? ಪರಮಾತ್ಮನಿಗೆ ಪತ್ನಿಯರಾದಂತಹ ಅವರು. ಇವರು ಲಕ್ಷ್ಮಿಯ ಸನ್ನಿಧಾನದಿಂದ ಪತ್ನಿಯರಾಗಿದ್ದಾರೆ. ಸೊ ಅಂತಹ ಜಾಂಬವತಿ, ನೀಲ ಮುಂತಾದವರು ಈ 6 ಮಂದಿ ಷಣ್ಮಹಿಷಿಯರು. ಅದಾದ ಮೇಲೆ ವಾರುಣಿ, ವಾರುಣಿ ಅಂದ್ರೆ ಶೇಷಪತ್ನಿಯಾದಂತಹ ವಾರುಣಿ. ಅದಾದ್ಮೇಲೆ ನಾವು ಅದಕ್ಕೆ ತಕ್ಕಂತೆ ನಾವು ಸೌಪರ್ಣಿ ಕಾಂಟೆಕ್ಚುಯಲ್ ಆಗಿ ತಗೊಂಡ್ರೆ ಸೌಪರ್ಣಿ ಪಾರ್ವತಿ ಅಂದ್ರೆ ಸೌಪರ್ಣಿ ಗರುಡನ ಪತ್ನಿ, ವಾರುಣಿ ಶೇಷಪತ್ನಿ, ಪಾರ್ವತಿ ದೇವಿ ರುದ್ರನ ಪತ್ನಿ. ಈ ವಿಧವಾಗಿ ಇವ್ರ 3 ಮಂದಿ. ಆಮೇಲೆ ಕುಲಿಶಧರ ಅಂದ್ರೆ ಕುಲಿಷ ಅಂದ್ರೆ ವಜ್ರಾಯುಧ, ವಜ್ರಾಯುಧವನ್ನು ಧರಿಸುವಂತಹ ಅವನು ಇಂದ್ರದೇವರು. ಕುಲಿಶಧರ ಅಂತ ಕರೀತಾರೆ ಇಂದ್ರದೇವರಿಗೆ. ಕಾಮ ಆದಿಗಳು, ಕಾಮದೇವರು ಮುಂತಾದವರು ಇವರೆಲ್ಲ ಕೂಡ ಎಡಭಾಗ ಅಂದ್ರೆ ಬಲಭಾಗದಲ್ಲಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಇವರು 4 ಜನ. ಅಲ್ಲಿರುವ ಪುರುಷ ದೇವತೆಗಳವರೆಗೆ ಅಂತರ್ಗತರಾಗಿರುವಂತಹ ದೇವತೆಗಳು, ನಿಯಾಮಕರಾದ ದೇವತೆಗಳು. ಎಡಭಾಗದಲ್ಲಿರುವಂತಹ ಸ್ತ್ರೀನಾಡಿಗಳ ಒಳಗೆ ಇರುವಂತಹ ಸ್ತ್ರೀದೇವತೆಗಳಿಗೆ ಅವರ ಅಂತರ್ಗತರಾಗಿರುವಂತಹ ಅವರು ಶೇಷ, ಗರುಡ, ರುದ್ರ, ಷಣ್ಮಹಿಷಿಯರು, ವಾರುಣಿ, ಸೌಪರ್ಣಿ, ಪಾರ್ವತಿ, ಅದಾದ ಮೇಲೆ ಇಂದ್ರದೇವರು, ಕಾಮದೇವರು ಮುಂತಾದವರೆಲ್ಲ ಕೂಡ ಎಡಭಾಗದ ಒಳಗಿದ್ದಾರೆ. ಅಂದರೆ ಎಡಭಾಗದ ಒಳಗಿರುವಂತಹ 36,000 ಸ್ತ್ರೀನಾಡಿಗಳ ಒಳಗೆ ಅಭಿಮಾನಿಗಳಾಗಿರುವಂತಹ ಸ್ತ್ರೀದೇವತೆಗಳಿಗೆ ನಿಯಮನ ಮಾಡ್ತಾ ಇವರೆಲ್ಲರೂ ಇದ್ದಾರೆ ಅಂಥೇಳಿ ಈ ವಿಧವಾಗಿ ಇದಿರುವಂತಹ ಅವರಿರುವಂತಹ ವಿಷಯವನ್ನು ನಾವು ತಿಳ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ತಿಳಿಯುವುದೀ ದೇಹದೊಳಗಿಹ ಎಡಬಲದ ನಾಡಿಗಳ ಒಳಗೆ ದಿವಿಜರು ಜಲದ ಸಂಭವ ವಾಯು ವಾಣಿ ಆದಿಗಳು ಬಲದಲ್ಲಿ ಎಲರುಣಿಗ ವಿಹಗೇಂದ್ರ ಚಲಿವೆಟ್ಟಳಿಯ ಷಣ್ಮಹಿಷಿಯರು ವಾರುಣಿ ಕುಳಿಶಧರ ಕಾಮ ಆದಿಗಳು ಎಡಭಾಗದೊಳಗೆ ಇಹರು. ಇದನ್ನು ನಾವು ತಿಳ್ಕೋಬೇಕು. ಯಾಕೆ ಅಂದ್ರೆ ಇವರನ್ನು ಒಳಗೆ ಮತ್ತು ಅಂತರ್ಗತನಾಗಿ ಪರಮಾತ್ಮ ತಾನೇ ಇದ್ದು ಇವರೆಲ್ಲರನ್ನೂ ಕೂಡ ತಾನು ನಿಯಮನ ಮಾಡ್ತಾ ಇದ್ದಾನೆ ಅನ್ನುವ ಒಂದು ಅನುಸಂಧಾನದಿಂದ ಪರಮಾತ್ಮ ಎಷ್ಟೆಷ್ಟು ಒಂದೊಂದು ದೇಹದ ಒಳಗೆ ಅನಂತಾನಂತ ರೂಪಗಳಿಂದ ಹೇಗಿರ್ತಾನೆ ಅನ್ನುವುದು ತಿಳ್ಕೊಳ್ಳುವ ಮೂಲಕವಾಗಿ ಪರಮಾತ್ಮನ ಉಪಾಸನಾ ಕ್ರಮಕ್ಕೆ ಒಂದು ಅನುಕೂಲವಾಗುತ್ತೆ ಅನ್ನುವುದು ಇಲ್ಲಿ ಮುಖ್ಯ ಅಂಶ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಇಕ್ಕೇಳದೊಳಿಹ ನಾಡಿಯೊಳು ದೇವಕ್ಕಳಿಂದೊಡನಾಡುತ್ತಲಿ ಪೊಂಬಕ್ಕಿದ್ದೇರನು ಜೀವರ ಅಧಿಕಾರ ಅನುಸಾರದಲ್ಲಿ ತಕ್ಕ ಸಾಧನವ ಮಾಡಿ ಮಾಡಿಸುತ್ತ ಅಕ್ಕರದಿ ಸಂತೈಪ ಭಕ್ತರದ ಅಕ್ಕ ಗೊಡನ ಅಸುರರಿಗೆ ಸತ್ಪುಣ್ಯಗಳನ್ನು ಅಪಹರಿಪ ಅಂತೇಳಿ ಪರಮಾತ್ಮ ಅವರೆಲ್ಲರ ಒಳಗೆ ಅಂತರ್ಗತನಾಗಿದ್ದು ತಾನು ಯಾವ ಕಾರ್ಯವನ್ನು ಹೇಗೆ ಮಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಕ್ಕೇಳದೊಳಿಹ, ಇಕ್ಕೇಳದೊಳಿಹ ಅಂದ್ರೆ ಇಕ್ಕ ಏಲ ಅಂದ್ರೆ ಎಡ ಬಲ. ಸೊ ಇಕ್ಕೇಳದೊಳಿಹ ಅಂದ್ರೆ ಈ ಸ್ಥೂಲದ ಎಡ ಬಲಭಾಗದಲ್ಲಿರುವಂತಹ ನಾಡಿಗಳ ಒಳಗೆ 72,000 ನಾಡಿಗಳು ಯಾವ್ದಿದ್ದಾರೋ ಆ ನಾಡಿಗಳೊಳಗೆ. ಸೊ ಇಕ್ಕೇಳದೊಳಿಹ ಎಡಬಲದಲ್ಲಿರುವಂತಹ ನಾಡಿಗಳು ಈ 72,000 ನಾಡಿಗಳ ಒಳಗೆ ಪರಮಾತ್ಮ ಹೇಗಿದ್ದಾನೆ? ದೇವಕ್ಕಳಿಂದ ಒಡನಾಡುತ್ತಲಿ, ದೇವಕ್ಕಳಿಂದ ಅಂದ್ರೆ ದೇವತೆಗಳಿಂದ ಒಡನಾಡುತ್ತಲಿ ಆಟ ಆಡ್ತಾ ಇದ್ದಾನೆ. ಹಾಗೆ ಪೊಂಬಕ್ಕಿ ದೇರನು, ಪೊಂಬಕ್ಕಿ ದೇರನ ಅಂದ್ರೆ ಪೊಂಬಕ್ಕಿ ಅಂದ್ರೆ ಪೊಣ್ಣು ಅಂದ್ರೆ ಬಂಗಾರ, ಪೊಂಬಕ್ಕಿ ಅಂದ್ರೆ ಬಂಗಾರದ ಸದೃಶವಾದಂತಹ ಪೊಂಬಕ್ಕಿ ಬಂಗಾರದಂತೆ ಇರುವಂತಹ ಸ್ವರ್ಣವಾದ ಕಾಂತಿ ಇರುವಂತಹ ಅಕ್ಕಿ ಅಂದ್ರೆ ಹಕ್ಕಿ, ಹಕ್ಕಿ ಪೊಂಬಕ್ಕಿ ಅಂದ್ರೆ ಪೊಣ್ಣಿನ ಹಕ್ಕಿ ಅಂದ್ರೆ ಬಂಗಾರದ ಸ್ವರ್ಣ ಪಕ್ಷಿ ಅಂತ ಹೇಳಿದಂತಾಗುತ್ತೆ. ಸೊ ಪೊಂಬಕ್ಕಿ ಅಂದ್ರೆ ಸ್ವರ್ಣ ಪಕ್ಷಿ ಅಂದ್ರೆ ಸ್ವರ್ಣದಂತೆ ತೇಜೋಮಯವಾದಂತಹ ಶರೀರ ಉಳ್ಳ ಇರುವಂತಹ ಹಕ್ಕಿ ಅಂದ್ರೆ ಗರುಡ ದೇವರು. ಪೊಂಬಕ್ಕಿ ಅಂದ್ರೆ ಬೇಸಿಕ್ ಆಗಿ ಗರುಡ ದೇವರು ಅಂತ ಹೇಳಿದಂತಾಯ್ತು. ಪೊಂಬಕ್ಕಿದ ದೇರನು, ದೇರನು ಅಂದ್ರೆ ಆ ಗರುಡನ ಮೇಲೆ ವಾಹನವಾಗಿ ರಥವಾಗಿ ಇರುವಂತಹ ಪರಮಾತ್ಮ ಅಂದ್ರೆ ಈ ಪೊಂಬಕ್ಕಿ ಪೊಣ್ಣಿನ ಹಕ್ಕಿ ಗರುಡನನ್ನು ವಾಹನವಾಗಿ ಮಾಡಿಕೊಂಡಿರುವಂತಹ ಪೊಂಬಕ್ಕಿ ದೇರನು ಅಂತೆ ಪರಮಾತ್ಮ, ಈ ಗರುಡ ವಾಹನ ಅಂತ ಅರ್ಥ. ಸೊ ಈ ಪೊಂಬಕ್ಕಿ ದೇರನು ದೇವಕ್ಕಳಿಂದ, ದೇವಕ್ಕಳಿಂದ ಅಂದ್ರೆ ದೇವತೆಗಳಿಂದ. ಯಾವ ದೇವತೆಗಳು? ನಾಡಿಯ ಅಭಿಮಾನಿ ದೇವತೆಗಳು, ಅದರ ಒಳಗಿರುವಂತಹ ನದಿಯ ಅಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಅವರ ಒಳಗೆ ಅವ ನಿಯಮನ ಮಾಡುವಂತಹ ಬ್ರಹ್ಮಾದಿ ದೇವತೆಗಳು, ಅವರೆಲ್ಲರ ಒಳಗಿರುವಂತಹ ಪರಮಾತ್ಮ ಅಂದ್ರೆ ಅನೇಕ ದೇವತೆಗಳ ಇದ್ದಾರೆ. ಅಷ್ಟು ದೇವತೆಗಳ ಒಳಗೆ ಅಂತರ್ಗತನಾಗಿ ಪರಮಾತ್ಮ ಇರ್ತಾನೆ. ಹೇಗಿರ್ತಾನೆ? ಒಡನಾಡುತ್ತಳಿ, ಕೂಡಿಕೊಂಡು ಆಡಿಕೊಳ್ತಾ ಇರ್ತಾನೆ. ಪರಮಾತ್ಮನಿಗೆ ಕ್ರೀಡಾರೂಪಕವಾಗಿದೆ ಪರಮಾತ್ಮ. ತಾನು ಒಡನಾಡುತ್ತಲಿ ಎಲ್ಲ ದೇವತೆಗಳಿಂದ ಈ ದೇಹದ ಒಳಗೆ ತಾನು ಆಟ ಆಡ್ತಾ ಇರ್ತಾನೆ. ಹಾಗೆ ಜೀವರ ಅಧಿಕಾರಾನುಸಾರದಲ್ಲಿ ತತ್ತತ್ ಸಾಧನ ಮಾಡ್ತಾನೆ, ಅಂದ್ರೆ ಅವರವರಿಗೆ ಸಾಧನೆಯನ್ನು ಮಾಡಿಸ್ತಾ ಇರ್ತಾನೆ. ಅವರವರಿಗೆ ಯೋಗ್ಯತಾನುಸಾರ ಉತ್ತಮವಾದ ಜೀವರಾಶಿಗಳಿಂದ ಉತ್ತಮವಾದ ಸಾಧನೆ, ಅಧಮರಾದ ಜೀವರಾಶಿಗಳಿಂದ ಅಧಮವಾದ ಸಾಧನೆ, ಈ ವಿಧವಾಗಿ ಜೀವರಿಗೆ ಅವರವರ ಅಧಿಕಾರಕ್ಕೆ ತಕ್ಕಂತೆ ತಾನು ಸಾಧನೆಯನ್ನು ಮಾಡಿಸ್ತಾ ಇರ್ತಾನೆ. ಹಾಗೆ ಅಕ್ಕರದಿ, ಅಕ್ಕರದಿ ಅಂದ್ರೆ ಬಹಳ ಶ್ರದ್ಧೆಯಿಂದ, ಅಂದ್ರೆ ಪರಮಾತ್ಮ ಶ್ರದ್ಧೆಯಿಂದ ಮಾಡುವುದಂದ್ರೆ ಅರ್ಥ ಏನು? ಪರಮಾತ್ಮ ಯಾವುದನ್ನು ಒಂದು ತಪ್ಪು ಆಗದಂದ್ರೆ ಸರ್ವದೋಷರಹಿತನಾದಂತಹ ಪರಮಾತ್ಮ ಸರ್ವಗುಣ ಸಂಪೂರ್ಣ ಸರ್ವದೋಷರಹಿತ ಅಂತ ಹೇಳ್ತೀವಿ. ಆ ವಿಧವಾಗಿ ಯಾವುದು ತಪ್ಪಾಗದೆ, ಯಾವುದು ಬಿಡದೆ, ನಥಿಂಗ್ ಗೋಸ್ ರಾಂಗ್ ಅಂದ್ರೆ ಹೇಗೆ ಮಾಡಬೇಕು ಹಾಗೆ ಪರಮಾತ್ಮ ಮಾಡ್ತಾನೆ. ಸೊ ಮಾಡಿ ಮಾಡಿಸುತ್ತಾ ಬಿಂಬರೂಪನಾಗಿ ತಾನು ಮಾಡ್ತಾ ಮಾಡಿಸುತ್ತಾ ಪ್ರತಿಬಿಂಬಾತ್ಮಕವಾಗಿ ಪ್ರತಿಬಿಂಬರಾಗಿರುವಂತಹ ಮಾನವಾದಿಗಳು, ದೇವತೆಗಳು ಎಲ್ಲರೂ ಕೂಡ ಪ್ರತಿಬಿಂಬರು ಪರಮಾತ್ಮನಿಗೆ ದೃಷ್ಟಿಯಲ್ಲಿ. ಅವರೆಲ್ಲರಿಂದಲೂ ಆಯಾ ಕಾರ್ಯಗಳನ್ನು, ಆಯಾ ವ್ಯಾಪಾರಗಳನ್ನು ಮಾಡಿಸ್ತಾ ಇರ್ತಾನೆ. ಮಾಡಿ ಮಾಡಿಸುವ ಅಂತ ನಾವು ಹೇಳಿದಂತೆ ಭಕ್ತರ ಅಂತಹ ಭಕ್ತರನ್ನು, ತನ್ನ ಭಕ್ತರನ್ನು ಸಂತೈಪ, ಸಂತೈಪ ಅಂದ್ರೆ ಅವರಿಗೆ ತನ್ನ ಸಂದರ್ಶನವನ್ನು ಕೊಟ್ಟು ಸುಖವನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ ಪರಮಾತ್ಮ. ಈ ವಿಧವಾಗಿ ಮಾಡ್ತಾ ಸಂರಕ್ಷಣೆ ಮಾಡ್ತಾ ಇರ್ತಾನೆ. ಅಸುರರಿಗೆ, ಅಸುರರಿಗೆ ಅಂದ್ರೆ ಅಸುರ ರಾಕ್ಷಸ ಅಂದ್ರೆ ಇಲ್ಲಿ ಅಸುರ ಅಭಿಮಾನಿ ದೇವತೆಗಳಿದ್ದ ಅಸುರ ಅಭಿಮಾನಿ ದೈತ್ಯರಿದ್ದಾರೆ, ಹಾಗೆ ಅಭಿಮಾನಿ ದೇವತೆಗಳಿದ್ದಾರೋ ಹಾಗೆ ನಮ್ಮ ದೇಹದ ಒಳಗೆ ಅಭಿಮಾನಿ ದೈತ್ಯರು ಇದ್ದಾರೆ. ಸೊ ಅಭಿಮಾನಿ ದೈತ್ಯರಿಂದ ಅವರಿಗೆ ಬೇಕಾದ ಸಾಧನೆಯನ್ನಂದ್ರೆ ಆ ತಮೋ ಸಾಧನೆಯನ್ನು ತಾನು ಮಾಡಿಸ್ತಾ ಇರ್ತಾನೆ. ಸೊ ಆ ಏನ್ ಮಾಡ್ತಾನೆ, ಅಸುರರಿಗೆ ಅಂದ್ರೆ ಆ ಅಸುರರಿಗೆ ಅಪಕ್ವದಶದಲ್ಲಿರುವಂತಹ ಅವರಿಗೆ ಯಜ್ಞಯಾಗಾದಿಗಳು ಪುಣ್ಯಕಾರಗಳೆಲ್ಲ ಅವರು ಮಾಡಬಹುದಂದ್ರೆ ನಮ್ಮ ದೇಹದ ಒಳಗೆ ಇದ್ದಂತೆ ಹೊರಗೆ ಅವರು ಯಾವಾಗಾದರೂ ರೂಪಗಳನ್ನು ತಗೊಂಡಾಗ ದುರ್ಯೋಧನಾದಿಗಳು ಅವರೆಲ್ಲ ಕೂಡ ಯಜ್ಞಯಾಗಾದಿಗಳನ್ನು ಮಾಡಬಹುದು, ಮಾಡಿದರೂ ಕೂಡ ಅವರಿಗೆ ಬೇಕಾದ ಫಲವನ್ನು ತಾನು ಕೊಡೋದಿಲ್ಲ. ಯಾಕೆಂದ್ರೆ ಅವರು ಯೋಗ್ಯರಲ್ಲ, ಅದನ್ನು ಅವರು ಮಾಡುವುದು ಕೇವಲ ದುಷ್ಟ ಚಿಂತನೆಯಿಂದ ಮಾಡ್ತಾರೆ, ಕೋಸ್ಕರ ಅವರಿಗೆ ಫಲೆಯನ್ನು ಕೊಡೋದಿಲ್ಲ. ಸೊ ದಕ್ಕಗೊಡನು ಅಂದ್ರೆ ಅವರಿಗೆ ಸಿಗದೇ ಇರುವಂತೆ ಮಾಡ್ತಾನೆ, ಅಂದ್ರೆ ಅವರು ಪುಣ್ಯ ಕಾರ್ಯಗಳನ್ನು ಮಾಡಿದಂತೆ ನಟನೆ ಮಾಡ್ತಾರೆ, ನಿಜವಾದ ಪುಣ್ಯ ಕಾರ್ಯದ ಚಿಂತನೆ ಇರುವಲ್ಲ ಅವರಿಗೆ. ಆ ಕಾರಣದಿಂದ ಅವರಿಗೆ ಆ ಫಲವನ್ನು ಸಿಗೋದೇ ಇರುವಂತೆ ಮಾಡ್ತಾನೆ. ಸತ್ಪುಣ್ಯಗಳನ್ನು ಅಪಹಾರ ಮಾಡ್ತಾನೆ ಅಂದ್ರೆ ಕದ್ದು ಬಿಡ್ತಾನೆ. ಸೊ ಅದಕ್ಕೆ ಅವನು ಕಳ್ಳ, ಈ ವಿಧವಾದ ಕಳ್ಳ ಅಂದ್ರೆ ಈ ವಿಧದ ದೃಷ್ಟಿಯಲ್ಲಿ ಕೂಡ ಪರಮಾತ್ಮ ಕಳ್ಳ. ಕಳ್ಳ ಅಂದ್ರೆ ಏನು, ಯಾರಿಗೆ ಯೋಗ್ಯತೆ ಇಲ್ಲವೋ ಅಂತಹ ಅವರು ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಸಹಿತ ಅವರಿಗೆ ಬೇಕಾದ ಫಲವನ್ನು ಕೊಡದೆ, ಯಾಕೆಂದ್ರೆ ಅವರು ಯೋಗ್ಯರಲ್ಲ, ಅರ್ಹರಲ್ಲ. ಆ ಕಾರಣದಿಂದ ತಾನು ಅದರನ್ನು ದಕ್ಕ ಕೊಡನು ಅಸುರರಿಗೆ ಸತ್ಪುಣ್ಯಗಳನ್ನು ಅಪಹರಿಪ, ಅವರಿಗೆ ಬರದೇ ಇರ ಮಾಡ್ತಾನೆ, ಸತ್ಪುಣ್ಯಗಳನ್ನು ಅಪಹಾರ ಮಾಡ್ತಾನೆ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಅಪಹರಿಪ ಪರಮಾತ್ಮ ಅಂದರೆ ಅಪಹಾರ ಮಾಡೋದು, ಕದ್ದು ಬಿಡ್ತಾನೆ, ಅವರಿಗೆ ಪುಣ್ಯ ಫಲ ಸಿಗದೆಯಂತೆ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ಮುಕ್ತಿ ಯೋಗ್ಯರಾದವರು ಮಾಡಿದಾಗ ಕೃಷ್ಣಾರ್ಪಣ ಅಂತೇಳಿ ಅವರು ನಿಜವಾದ ಚಿಂತನೆಯಿಂದ ಆ ಭಕ್ತಿಯಿಂದ ಮಾಡ್ತಾರೆ. ಕೋಸ್ಕರ ಯೋಗ್ಯರಾದ ಜೀವಗಳು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ಒಳ್ಳೆ ಫಲವನ್ನು ಕೊಡ್ತಾನೆ. ಅಲ್ಪರಾದವರು ಅಂದ್ರೆ ತಮೋಯೋಗ್ಯರಾದವರು ಒಳ್ಳೆ ಕಾರ್ಯಗಳನ್ನು ಮಾಡಿದರೂ ಕೂಡ ಕೃಷ್ಣಾರ್ಪಣ ಅನ್ನೋ ಬುದ್ಧಿ ಇರೋದಿಲ್ಲ. ದುರ್ಯೋಧನ ಅಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದ, ಆದರೆ ಅವನು ಎಲ್ಲ ಸ್ವಾರ್ಥ ಚಿಂತನೆಯಿಂದ ಮಾಡ್ತಾ ಇದ್ದ. ಕಣ್ಣಿ ಮುಂಚೆ ದೇವರು ಬಂದು ನಿಂತರೆ ಆ ದೇವರನ್ನು ದ್ವೇಷ ಮಾಡ್ತಾ ಇದ್ದ. ಆ ಕಾರಣದಿಂದ ಅವನಿಗೆ ಯಾವ ಫಲವನ್ನು ಕೊಡ್ತಾ ಇದ್ದಿಲ್ಲ, ಕೃಷ್ಣಾರ್ಪಣ ಬುದ್ಧಿ ಅವನಿಗೆ ಯಾವತ್ತೂ ಇದ್ದಿಲ್ಲ. ಸೊ ಈ ಕೃಷ್ಣಾರ್ಪಣ ಬುದ್ಧಿ ಅನ್ನುವುದು ಬಹಳ ಮುಖ್ಯವಾದ ಅಂಶ, ಅದನ್ನು ಸರಿಯಾಗಿ ಮಾಡಬೇಕು. ಆ ಕೃಷ್ಣಾರ್ಪಣ ಬುದ್ಧಿ ಯಾವತ್ತೂ ಇದ್ದಿಲ್ಲ, ಕೋಸ್ಕರ ಅಯೋಗ್ಯರಿಗೆ ಅವರಿಗೆ ಪರಮಾತ್ಮ ಆ ಫಲವನ್ನು ಸಿಗದೆ ಮಾಡ್ತಾನೆ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಸೊ ಇಲ್ಲಿಗೆ ನಾವು ಇವತ್ತಿನ ಕ್ಲಾಸ್ ಅನ್ನು ನಿಲ್ಲಿಸೋಣ. ನಾಳೆ ಭಗವದ್ಗೀತೆ ಕ್ಲಾಸ್ ನಡೆಯುತ್ತೆ ನೆಕ್ಸ್ಟ್ ವೀಕ್, ಮತ್ತು ಹರಿಕಥಾಮೃತಸಾರ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನವಾ ಮನಸೇಂದ್ರಿಯವ ಬುದ್ಧ್ಯಾತ್ಮನವ ಅನುಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.